ಅಧ್ಯಾಯ 22. ಹುಳಿಲ್ಲದ ರೊಟ್ಟಿ ಹಬ್ಬ ಹತ್ರ ಬರ್ತಿತ್ತು. ಆ ಹಬ್ಬಕ್ಕೆ ಪಸ್ಕ ಹಬ್ಬ ಅಂತಾನೂ ಹೆಸರಿತ್ತು. ಮುಖ್ಯ ಪುರೋಹಿತರು ಪಂಡಿತರು ಯೇಸುವನ್ನ ಮುಗಿಸಿಬಿಡಬೇಕು ಅಂತಿದ್ರು. ಆದ್ರೆ ಅವರು ಜನರಿಗೆ ಹೆದರ್ತಾ ಇದ್ದುದರಿಂದ ಒಳ್ಳೆ ಅವಕಾಶಕ್ಕಾಗಿ ಹುಡುಕ್ತಾ ಇದ್ರು. ಆಗ 12 ಶಿಷ್ಯರಲ್ಲಿ ಒಬ್ಬನಾಗಿದ್ದ ಇಸ್ಕರಿಯೂತ ಯೂದನ ಮನಸ್ಸಲ್ಲಿ ಸೈತಾನ ಹೋದ. ಮುಖ್ಯ ಪುರೋಹಿತರು ದೇವಾಲಯದ ಮುಖ್ಯಸ್ಥರ ಹತ್ರ ಹೋಗಿ ಏಸುಗೆ ದ್ರೋಹ ಮಾಡಿ ಇಟ್ಕೊಡೋದ್ರ ಬಗ್ಗೆ ಮಾತಾಡಿದ. ಆಗ ಅವರಿಗೆ ತುಂಬಾ ಖುಷಿಯಾಯ್ತು. ಅವರು ಬೆಳ್ಳಿ ನಾಣ್ಯಗಳನ್ನ ಕೊಡೋಕೆ ಒಪ್ಕೊಂಡ್ರು. ಅವನೂ ಒಪ್ಕೊಂಡ. ಅವತ್ತಿಂದ ಜನ ಇಲ್ಲದಿದ್ದಾಗ ಏಸುನ ಇಟ್ಕೊಡೋಕೆ ಒಳ್ಳೆ ಅವಕಾಶಕ್ಕಾಗಿ ಕಾಯ್ತಿದ್ದ. ಹುಳಿಯಿಲ್ಲದ ರೊಟ್ಟಿ ಹಬ್ಬದ ದಿನ ಬಂತು. ಅದೇ ದಿನ ಪಸ್ಕದ ಪ್ರಾಣಿಯನ್ನ ಬಲಿ ಅರ್ಪಿಸಬೇಕಿತ್ತು. ಹಾಗಾಗಿ ಪೇತ್ರ ಮತ್ತು ಯೋಹಾನನಿಗೆ, ನೀವು ಹೋಗಿ ಪಸ್ಕ ಆಚರಿಸೋಕೆ ಎಲ್ಲ ಸಿದ್ಧ ಮಾಡಿ ಅಂತ ಏಸು ಹೇಳಿದನು. ಎಲ್ಲಿ ಸಿದ್ಧ ಮಾಡಬೇಕು ಅಂತ ಕೇಳಿದ್ರು. ಆತನು, ಪಟ್ಟಣದ ಒಳಗೆ ಹೋಗಿ ಅಲ್ಲಿ ಒಬ್ಬ ವ್ಯಕ್ತಿ ಮಣ್ಣಿನ ಕೊಡದಲ್ಲಿ ನೀರು ಹೊತ್ಕೊಂಡು ಹೋಗ್ತಾ ಇರ್ತಾನೆ. ಅವನು ಹೋಗೋ ಮನೆಗೆ ಅವನ ಹಿಂದೆನೇ ಹೋಗಿ. ಹೋದ ಮೇಲೆ ಆ ಮನೆ ಯಜಮಾನನಿಗೆ ಹೀಗೆ ಹೇಳಿ, ನಮ್ಮ ಗುರು ನಿನಗೆ, ನಿನ್ನ ಮನೆಯಲ್ಲಿ ನಾನು ಶಿಷ್ಯರ ಜೊತೆ ಪಸ್ಕ ಹಬ್ಬ ಮಾಡಬೇಕು, ಆ ಕೋಣೆ ಎಲ್ಲಿದೆ ಅಂತ ಕೇಳಿದ. ಆಗ ಅವನು ಮಾಳಿಗೆ ಮೇಲೆ ಇರೋ ದೊಡ್ಡ ಕೋಣೆ ತೋರಿಸ್ತಾನೆ. ನಮಗೆ ಬೇಕಾಗಿರೋ ಎಲ್ಲ ವಸ್ತುಗಳು ಅಲ್ಲಿರುತ್ತೆ. ಅಲ್ಲಿ ಪಸ್ಕ ಹಬ್ಬಕ್ಕಾಗಿ ಎಲ್ಲ ತಯಾರಿ ಮಾಡಿ ಅಂದನು. ಶಿಷ್ಯರು ಹಾಗೇ ಮಾಡಿದ್ರು. ಪಸ್ಕ ಹಬ್ಬಕ್ಕೆ ಎಲ್ಲ ಸಿದ್ಧತೆ ಮಾಡಿದ್ರು. ಪಸ್ಕದ ಊಟ ಮಾಡೋ ಸಮಯ ಬಂದಾಗ ಏಸು ಅಪೋಸ್ತಲರ ಜೊತೆ ಮೇಜಿನ ಹತ್ರ ಕೂತ್ಕೊಂಡ. ಆಗ ಏಸು, ನಾನು ಕಷ್ಟ ಅನುಭವಿಸೋ ಮುಂಚೆ ನಿಮ್ಮ ಜೊತೆ ಈ ಪಸ್ಕದ ಊಟ ಮಾಡಬೇಕಂತ ತುಂಬಾ ದಿನದಿಂದ ಕಾಯ್ತಾ ಇದ್ದೆ. ದೇವರ ಆಳ್ವಿಕೆ ಬರೋ ತನಕ ನಾನು ಮತ್ತೆ ಈ ಊಟ ತಿನ್ನೋದೇ ಇಲ್ಲ ಅಂದನು. ಆಮೇಲೆ ಏಸು ದ್ರಾಕ್ಷ ಮದ್ಯದ ಬಟ್ಟಲು ತಗೊಂಡು ಧನ್ಯವಾದ ಹೇಳಿ, ತಗೊಳ್ಳಿ, ಇದನ್ನ ಕುಡಿದು ಇನ್ನೊಬ್ಬರಿಗೆ ದಾಟಿಸಿ. ಇವತ್ತಿಂದ ದೇವರ ಆಳ್ವಿಕೆ ಬರೋ ತನಕ ನಾನು ದ್ರಾಕ್ಷಾ ಮದ್ಯ ಕುಡಿಯೋದೇ ಇಲ್ಲ ಅಂದನು. ಶಿಷ್ಯರು ಊಟ ಮಾಡ್ತಿರುವಾಗ ಏಸು ರೊಟ್ಟಿ ತಗೊಂಡು ದೇವರಿಗೆ ಧನ್ಯವಾದ ಹೇಳಿ ಅದನ್ನು ಮುರಿದು ಶಿಷ್ಯರಿಗೆ ಕೊಡ್ತಾ, ತಗೊಳ್ಳಿ, ತಿನ್ನಿ, ಇದು ನಾನು ನಿಮಗೋಸ್ಕರ ಅರ್ಪಿಸೋ ನನ್ನ ದೇಹವನ್ನು ಸೂಚಿಸುತ್ತೆ. ನನ್ನನ್ನು ನೆನಪಿಸಿಕೊಳ್ಳೋಕೆ ಇದನ್ನ ಮಾಡ್ತಾ ಇರಿ ಅಂದನು. ಅವರು ಊಟ ಮಾಡಿದ ಮೇಲೆ ಆತನು ಅದೇ ರೀತಿ ಬಟ್ಟಲು ತಗೊಂಡು, ಈ ಬಟ್ಟಲು ಹೊಸ ಒಪ್ಪಂದವನ್ನ ಸೂಚಿಸುತ್ತೆ. ನಾನು ನಿಮಗೋಸ್ಕರ ಸುರಿಸೋ ರಕ್ತನೇ ಇದಕ್ಕೆ ಆಧಾರ. ಆದ್ರೆ ನೋಡಿ, ನನಗೆ ಮೋಸ ಮಾಡೋನು ನನ್ನ ಜೊತೆ ಮೇಜಿನ ಮೇಲೆ ಕೈಯಿಟ್ಟು ಊಟ ಮಾಡ್ತಾ ಇದ್ದಾನೆ. ಪವಿತ್ರ ಗ್ರಂಥದಲ್ಲಿ ಬರೆದಿರೋ ತರಾನೇ ಮನುಷ್ಯಕುಮಾರ ಸತ್ತು ಹೋಗ್ತಾನೆ. ಆದ್ರೆ ಅವನಿಗೆ ಮೋಸ ಮಾಡೋ ವ್ಯಕ್ತಿಗೆ ಆಗೋ ಗತಿ ಏನು ಹೇಳಲಿ ಅಂದನು. ಆಗ ಶಿಷ್ಯರು, ಯಾರು ಆ ಥರ ಮಾಡ್ತಾರೆ ಅಂತ ಮಾತಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಅದೇ ಸಮಯದಲ್ಲಿ ಯಾರು ದೊಡ್ಡವರು ಅನ್ನೋ ವಿಷಯದಲ್ಲಿ ಶಿಷ್ಯರ ಮಧ್ಯೆ ದೊಡ್ಡ ಜಗಳನೂ ಆಯ್ತು. ಆಗ ಏಸು, ದೇಶಗಳನ್ನ ಆಳು ರಾಜರು ಅಧಿಕಾರ ಚಲಾಯಿಸ್ತಾರೆ, ಅಧಿಕಾರ ಇರೋರನ್ನ ಜನ ಪ್ರಜಾಸೇವಕರು ಅಂತ ಕರೀತಾರೆ, ಆದ್ರೆ ನೀವು ಅವ್ರ ತರ ಇರಬಾರ್ದು. ನಿಮ್ಮಲ್ಲಿ ದೊಡ್ಡವರು ಎಲ್ರಿಗಿಂತ ಚಿಕ್ಕವರಾಗಿ ಇರಬೇಕು, ಮೇಲ್ವಿಚಾರಕರು ಬೇರೆಯವರ ಸೇವೆ ಮಾಡಬೇಕು. ಯಾರು ದೊಡ್ಡವರು? ಊಟಕ್ಕೆ ಕೂತಿರೋನ, ಅವನಿಗೆ ಬಡಿಸೋ ಸೇವಕನ? ಊಟಕ್ಕೆ ಕೂತಿರೋನಲ್ವಾ? ಆದ್ರೆ ನಾನು ನಿಮ್ಮ ಹತ್ರ ಒಬ್ಬ ಸೇವಕನ ತರ ಇದ್ದೀನಿ. ನೀವು ನನ್ನ ಕಷ್ಟಗಳಲ್ಲಿ ನನ್ನ ಜೊತೆ ಯಾವಾಗ್ಲೂ ಇದ್ರಿ. ನನ್ನ ಅಪ್ಪ ನನ್ನ ಜೊತೆ ಆಳ್ವಿಕೆ ಒಪ್ಪಂದ ಮಾಡ್ಕೊಂಡಿರೋ ತರ ನಾನು ನಿಮ್ಮ ಜೊತೆ ಆಳ್ವಿಕೆಯ ಒಪ್ಪಂದ ಮಾಡ್ಕೊಳ್ತೀನಿ. ಇದರಿಂದಾಗಿ ನೀವು ನನ್ನ ಆಳ್ವಿಕೆಯಲ್ಲಿ ನನ್ನ ಜೊತೆ ಊಟ ಮಾಡ್ತೀರಾ, ಕುಡಿತೀರಾ, ಸಿಂಹಾಸನಗಳ ಮೇಲೆ ಕೂತು ಇಸ್ರಾಯೇಲ್ನ 12 ಕುಲಗಳಿಗೆ ನ್ಯಾಯ ತೀರಿಸ್ತೀರಾ. ಸೀಮೋನಾ, ಸೀಮೋನಾ, ನೋಡು, ಹೊಟ್ಟು ತೆಗೆಯೋಕೆ ಗೋಧಿಯನ್ನ ತೂರೋ ಹಾಗೆ ನಿಮ್ಮನ್ನೂ ತೂರಬೇಕಂತ ಇದ್ದೀನಿ ಅಂತ ಸೈತಾನ ಹೇಳಿದ್ದಾನೆ. ಆದ್ರೆ ನಿನ್ನ ನಂಬಿಕೆ ಕಡಿಮೆ ಆಗಬಾರದು ಅಂತ ದೇವರತ್ರ ನಿನಗೋಸ್ಕರ ಬೇಡ್ಕೊಂಡಿದ್ದೀನಿ. ನೀನು ಪಶ್ಚಾತ್ತಾಪಪಟ್ಟು ವಾಪಸ್ ಬಂದ ಮೇಲೆ ನಿನ್ನ ಸಹೋದರರನ್ನ ಬಲಪಡಿಸು ಅಂದನು. ಅದಕ್ಕೆ ಪೇತ್ರ, ಸ್ವಾಮಿ, ನಾನ್ ನಿನ್ನ ಜೊತೆ ಜೈಲಿಗೆ ಹೋಗೋಕ್ಕೂ ನಿನ್ನೊಟ್ಟಿಗೆ ಸಾಯಕ್ಕೂ ಸಿದ್ಧ ಅಂದ. ಆಗ ಏಸು, ಪೇತ್ರ, ನಿಜ ಹೇಳ್ತೀನಿ, ಇವತ್ತು ಕೋಳಿ ಕೂಗೋದಕ್ಕಿಂತ ಮುಂಚೆ ನೀನು 3 ಸಲ ನಾನು ಯಾರಂತಾನೇ ಗೊತ್ತಿಲ್ಲ ಅಂತ ಹೇಳ್ತೀಯ ಅಂದನು. ಏಸು ಅವರಿಗೆ, ಹಣದ ಚೀಲ, ಆಹಾರದ ಚೀಲ, ಚಪ್ಪಲಿ ಇಲ್ಲದೆ ಕಳಿಸಿದಾಗ ನಿಮ್ಗೇನಾದ್ರೂ ಕೊರತೆ ಆಯ್ತಾ ಅಂತ ಕೇಳಿದಾಗ ಇಲ್ಲ ಅಂದ್ರು. ಆಮೇಲೆ ಆತನು, ಆದ್ರೆ ಇನ್ನು ಮುಂದೆ ಹಣದ ಚೀಲ, ಆಹಾರದ ಚೀಲ ಇದ್ರೆ ಅದನ್ನ ತಗೊಳ್ಳಿ, ಕತ್ತಿ ಇಲ್ಲದಿದ್ರೆ ನಿಮ್ಮದೊಂದು ಬಟ್ಟೆ ಮಾರಿ ಕತ್ತಿ ತಗೊಳ್ಳಿ, ಯಾಕಂದ್ರೆ ಪವಿತ್ರ ಗ್ರಂಥದಲ್ಲಿ ನನ್ನ ಬಗ್ಗೆ ಅವನನ್ನ ಅಪರಾಧಿ ತರ ನೋಡ್ತಾರೆ ಅಂತ ಬರೆದಿದೆ. ಆ ಮಾತು ನಿಜ ಆಗ್ಬೇಕು. ಈಗ ಆ ಮಾತು ನನ್ನ ವಿಷಯದಲ್ಲಿ ನಿಜ ಆಗ್ತಿದೆ ಅಂದನು. ಆಗ ಅವರು, ಸ್ವಾಮಿ ನೋಡಿಲಿ, 2 ಕತ್ತಿ ಇದೆ ಅಂದಾಗ ಅದು ಸಾಕು ಅಂದನು. ಏಸು ಯಾವಾಗ್ಲೂ ಹೋಗೋತ್ತರ ಆಲಿವ್ ಗುಡ್ಡಕ್ಕೆ ಹೋದನು, ಶಿಷ್ಯರೂ ಹೋದ್ರು. ಆ ಜಾಗಕ್ಕೆ ಬಂದಾಗ ಏಸು, ನೀವು ಪಾಪ ಮಾಡದೆ ಇರಬೇಕಂದ್ರೆ ಪ್ರಾರ್ಥನೆ ಮಾಡ್ತಾ ಇರಬೇಕು ಅಂದನು. ಆಮೇಲೆ ಅವರಿಂದ ಸ್ವಲ್ಪ ದೂರ ಹೋಗಿ ಮಂಡಿಯೂರಿ, ಅಪ್ಪ ನಿನಗೆ ಇಷ್ಟ ಇದ್ರೆ ನನ್ನ ಹತ್ರ ಇರೋ ಈ ಬಟ್ಟಲು ತೆಗೆದು ಬಿಡು, ಆದ್ರೂ ನನ್ನ ಇಷ್ಟ ಅಲ್ಲ ನಿನ್ನ ಇಷ್ಟನೇ ಆಗಲಿ ಅಂತ ಪ್ರಾರ್ಥನೆ ಮಾಡಿದ. ಆಗ ಸ್ವರ್ಗದಿಂದ ಒಬ್ಬ ದೇವದೂತ ಬಂದು ಆತನನ್ನ ಬಲಪಡಿಸಿದ. ಆದ್ರೂ ಏಸು ಮನಸ್ಸಲ್ಲಿ ದುಃಖ ಚಿಂತೆ ತುಂಬಿ ಹೋಗಿತ್ತು. ಹಾಗಾಗಿ ಇನ್ನೂ ಹೆಚ್ಚು ಪ್ರಾರ್ಥನೆ ಮಾಡ್ತಾ ಇದ್ದನು. ಆತನ ಬೆವರು ರಕ್ತದ ಅನಿಗಳ ತರ ನೆಲಕ್ಕೆ ಬೀಳ್ತಿತ್ತು. ಪ್ರಾರ್ಥನೆ ಮಾಡಿದ ಮೇಲೆ ಆತನು ಎದ್ದು ಶಿಷ್ಯರ ಹತ್ರ ಬಂದ. ಶಿಷ್ಯರು ನಿದ್ದೆ ಮಾಡ್ತಿದ್ರು, ಯಾಕಂದ್ರೆ ಅವರಿಗೆ ದುಃಖಪಟ್ಟು ಸುಸ್ತಾಗಿತ್ತು. ಆತನು, ನಿದ್ದೆ ಮಾಡ್ತಿದ್ದೀರಾ, ಹೇಳಿ, ಪಾಪ ಮಾಡದೆ ಇರಬೇಕಂದ್ರೆ ಪ್ರಾರ್ಥನೆ ಮಾಡ್ತಾ ಇರಿ ಅಂದನು. ಇದನ್ನ ಹೇಳ್ತಾ ಇದ್ದಾಗಲೇ ಜನರ ಒಂದು ಗುಂಪು ಬಂತು. 12 ಶಿಷ್ಯರಲ್ಲಿ ಒಬ್ಬನಾಗಿದ್ದ ಯೂದನೇ ಅವರನ್ನ ಕರ್ಕೊಂಡು ಬಂದಿದ್ದ. ಅವನು ಹತ್ರ ಬಂದು ಏಸುಗೆ ಮುತ್ತುಕೊಟ್ಟ. ಏಸು, ಯೂದ, ನೀನು ಮನುಷ್ಯಕುಮಾರನಿಗೆ ಮುತ್ತುಕೊಟ್ಟು ಮೋಸ ಮಾಡ್ತಿದ್ದೀಯಾ ಅಂದನು. ಆಗ ಏಸು ಜೊತೆ ಇದ್ದವರು ಏನಾಗುತ್ತೆ ಅಂತ ಅರ್ಥ ಮಾಡಿಕೊಂಡು, ಸ್ವಾಮಿ ನಾವವ್ರ ಮೇಲೆ ಕತ್ತಿ ಬೀಸೋಣ್ವಾ ಅಂತ ಕೇಳಿದ್ರು. ಅಷ್ಟರಲ್ಲಿ ಅವರಲ್ಲಿ ಒಬ್ಬ ಮಹಾಪುರೋಹಿತನ ಆಳಿನ ಕಡೆ ಕತ್ತಿ ಬೀಸಿ ಅವನ ಬಲ ಕಿವಿ ಕತ್ತರಿಸಿಬಿಟ್ಟ. ಆಗ ಏಸು, ಹಾಗೆ ಮಾಡಬೇಡಿ ಅಂದನು. ಆ ಆಳಿನ ಕಿವಿ ಮುಟ್ಟಿ ವಾಸಿ ಮಾಡಿದನು. ಆಮೇಲೆ ಏಸು ಅಲ್ಲಿಗೆ ಬಂದಿದ್ದ ಮುಖ್ಯ ಪುರೋಹಿತರಿಗೆ, ದೇವಾಲಯದ ಮುಖ್ಯಸ್ಥರಿಗೆ ಮತ್ತು ಹಿರಿಯರಿಗೆ, ಒಬ್ಬ ಕಳ್ಳನನ್ನ ಹಿಡಿಯೋ ತರ ಕತ್ತಿ ದೊಣ್ಣೆ ತಗೊಂಡು ನನ್ನನ್ನ ಹಿಡಿಯೋಕೆ ಬಂದಿದ್ದೀರಲ್ಲ, ನಾನು ಪ್ರತಿದಿನ ದೇವಾಲಯದಲ್ಲಿ ಕಲಿಸ್ತಾ ನಿಮ್ಮ ಜೊತೆ ಇದ್ದಾಗ ನನ್ನನ್ನು ಹಿಡೀಲಿಲ್ಲ, ಆದರೆ ಈಗ ನಿಮ್ಮ ಸಮಯ ಬಂದಿದೆ, ಕತ್ತಲಿಯು ಆಳ್ವಿಕೆ ಮಾಡೋ ಸಮಯ ಬಂದಿದೆ ಅಂದನು. ಆಮೇಲೆ ಏಸುವನ್ನ ಬಂಧಿಸಿ ಮಹಾಪುರೋಹಿತನ ಮನೆಗೆ ಕರ್ಕೊಂಡು ಹೋದ್ರು. ಪೇತ್ರ ಸ್ವಲ್ಪ ದೂರದಲ್ಲಿ ಅವರ ಹಿಂದೆಯಿಂದನೇ ಹೋಗ್ತಿದ್ದ. ಮನೆ ಅಂಗಳದ ಮಧ್ಯದಲ್ಲಿ ಜನ ಬೆಂಕಿ ಹೊತ್ತಿಸಿ ಚಳಿ ಕಾಯಿಸ್ತಾ ಇದ್ರು. ಪೇತ್ರ ಅವರ ಜೊತೆ ಕೂತ. ಆ ಬೆಂಕಿಯ ಬೆಳಕಲ್ಲಿ ಪೇತ್ರನ ಮುಖ ನೋಡಿ ಒಬ್ಬ ಸೇವಕಿ, ಇವನು ಕೂಡ ಅವನ ಜೊತೆ ಇದ್ದ ಅಂದಳು. ಆದ್ರೆ ಪೇತ್ರ ಅದನ್ನ ಒಪ್ಪದೆ, ಇಲ್ಲ ಅವನು ಯಾರಂತ ನಂಗೊತ್ತಿಲ್ಲ ಅಂದುಬಿಟ್ಟ. ಸ್ವಲ್ಪ ಸಮಯ ಆದ್ಮೇಲೆ ಇನ್ನೊಬ್ಬ ಪೇತ್ರನನ್ನ ನೋಡಿ, ನೀನೂ ಅವ್ರ ಜೊತೆ ಇದ್ದೆ ಅಂತ ಹೇಳಿದಾಗ ಪೇತ್ರ, ಇಲ್ಲಪ್ಪ ಅದು ನಾನಲ್ಲ ಅಂದ. ಇದಾಗಿ ಸುಮಾರು 1 ತಾಸು ಆಗಿತ್ತು. ಮತ್ತೊಬ್ಬ ಬಂದು, ನನಗೆ ಚೆನ್ನಾಗಿ ಗೊತ್ತು, ಇವನು ಆ ಏಸು ಜೊತೆ ಇದ್ದ, ಯಾಕಂದ್ರೆ ಇವನು ಗಲೀಲಾಯದವನು ಅಂತ ಹೇಳ್ತಾನೇ ಇದ್ದ. ಅದಕ್ಕೆ ಪೇತ್ರ, ನೀನೇನು ಹೇಳ್ತಿದ್ದೀಯಾ, ನನಗೇನೂ ಅರ್ಥ ಆಗ್ತಿಲ್ಲ ಅಂದ. ಈ ಮಾತು ಹೇಳ್ತಾ ಇದ್ದಾಗಲೇ ಕೋಳಿ ಕೂಗಿತು. ಆಗ ಒಡೆಯ ತಿರುಗಿ ಪೇತ್ರನನ್ನ ನೋಡಿದನು. ಇವತ್ತು ಕೋಳಿ ಕೂಗೋ ಮುಂಚೆ ನೀನು 3 ಸಲ ನಾನು ಯಾರಂತಾನೇ ಗೊತ್ತಿಲ್ಲ ಅಂತ ಹೇಳ್ತೀಯ ಅಂತ ಒಡೆಯ ಹೇಳಿದ್ದು ಪೇತ್ರನಿಗೆ ನೆನಪಾಯ್ತು. ಅವನು ಹೊರಗೆ ಹೋಗಿ ದುಃಖ ಪಡ್ತಾ ಬಿಕ್ಕಿ ಬಿಕ್ಕಿ ಅತ್ತ. ಏಸುವನ್ನ ಕಾವಲು ಕಾಯ್ತಿದ್ದ ಸೈನಿಕರು ಆತನನ್ನ ತುಂಬಾ ಗೇಲಿ ಮಾಡ್ತಿದ್ರು, ಹೊಡಿತಿದ್ರು. ಆತನ ಮುಖಕ್ಕೆ ಮುಸುಕು ಹಾಕಿ ಗುದ್ದಿ, ನೀನು ಪ್ರವಾದಿಯಾಗಿದ್ರೆ ನಿಂಗೆ ಗುದ್ದಿದ್ದು ಯಾರಂತ ಹೇಳು ನೋಡೋಣ ಅಂತ ಹೇಳ್ತಿದ್ರು. ಆತನ ಬಗ್ಗೆ ತಪ್ಪು ತಪ್ಪಾಗಿ ಮಾತಾಡ್ತಿದ್ರು. ಬೆಳಗಾದಾಗ ಹಿರಿಯರು, ಮಹಾಪುರೋಹಿತರು, ಪಂಡಿತರು ಸಭೆ ಸೇರಿದ್ರು. ಯೇಸುವನ್ನ ಹಿರಿ ಸಭೆಗೆ ಕರ್ಕೊಂಡು ಹೋದ್ರು. ಅಲ್ಲಿ ಆತನಿಗೆ, ನೀನು ಕ್ರಿಸ್ತಾನ ಹೇಳು ಅಂದ್ರು. ಅದಕ್ಕೆ ಯೇಸು, ನಾನು ಹೇಳಿದ್ರೂ ನೀವು ನಂಬಲ್ಲ, ನಾನು ಪ್ರಶ್ನೆ ಕೇಳಿದ್ರೂ ನೀವು ಉತ್ತರ ಕೊಡಲ್ಲ, ಆದ್ರೆ ಈಗಿಂದ ಮನುಷ್ಯಕುಮಾರ ಶಕ್ತಿಶಾಲಿಯಾದ ದೇವರ ಬಲಗಡೆಯಲ್ಲಿ ಕೂತಿರ್ತಾನೆ ಅಂದನು. ಆಗ ಅವರು, ಹಾಗಾದ್ರೆ ನೀನು ದೇವರ ಮಗನಾ ಅಂತ ಕೇಳಿದ್ರು. ಅದಕ್ಕೆ ಯೇಸು, ನಾನು ದೇವರ ಮಗ ಅಂತ ನೀವೇ ಹೇಳ್ತಾ ಇದ್ದೀರಲ್ಲ ಅಂದನು. ಅದಕ್ಕೆ ಅವರು, ನಮಗೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಾ? ಅವನ ಬಾಯಿಂದಾನೆ ಕೇಳಿಸ್ಕೊಂಡ್ವಿ ತಾನೆ ಅಂದ್ರು.